ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ಸತ್ಯವೇದ ಮತ್ತು ವಿಜ್ಞಾನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನದಲ್ಲಿ ನಾವು ಕಲಿಯಲು ಹೋಗ್ತಕ್ಕಂತಹ ಒಂದು ವಿಚಾರವೇನೆಂದರೆ ಸತ್ಯವೇದ ಮತ್ತು ವಿಜ್ಞಾನ ಎಂಬುದಾಗಿ. ನೀವೆಲ್ಲರೂ ಸಹ ಸಂತೋಷದಿಂದ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಬೆಳೀತಕ್ಕಂಥವರಾಗಿದ್ದೀರಾ ಎಂಬುದಾಗಿ ನಾನು ನಂಬುವಂತಿವನಾಗಿದ್ದೇನೆ. ನಿಮಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಬನ್ನಿ, ಇವತ್ತಿನ ದಿನದಲ್ಲಿ ಸತ್ಯವೇದಕ್ಕೂ ವಿಜ್ಞಾನಕ್ಕೂ ಇರತಕ್ಕಂತಹ ಒಂದು ಸಂಬಂಧವೇನು, ಅಥವಾ ವಿಜ್ಞಾನ ಸತ್ಯವೇದಕ್ಕೆ ಯಾವ ರೀತಿಯಲ್ಲಿ ವಿರುದ್ಧವಾಗಿದೆ ಮತ್ತು ಸತ್ಯವೇದ ವಿಜ್ಞಾನಕ್ಕೂ ಮೀರಿಸಿದಂತಹ ಅನೇಕ ಸತ್ಯಗಳನ್ನು ಅಡಗಿಸಿರತಕ್ಕಂತಹ ಪುಸ್ತಕವಾಗಿದೆ. ಯಾವ ರೀತಿಯಲ್ಲಿ ಎಂಬುದರ ಒಂದು ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಇರುವಂಥ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರತಕ್ಕಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ನೀನು ಅಡಗಿಸಿಟ್ಟಿರ್ತಕ್ಕಂತಹ ಗೂಢಾರ್ಥಗಳು ಅದು ವಿಜ್ಞಾನಿಗಳಿಗೂ ವಿಜ್ಞಾನಕ್ಕೂ ನಿಲುಕದಂತಹ ಒಂದು ಸತ್ಯವಾಗಿದೆ ಸ್ವಾಮಿ. ಅದು ಎಂತಹ ಸತ್ಯ ಎಂಬುದನ್ನು ಇವತ್ತಿನ ದಿನದಲ್ಲಿ ನಾವು ನಿನ್ನ ವಾಕ್ಯದ ಮೂಲಕವಾಗಿ ಅರಿತುಕೊಳ್ಳಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ, ನಿನ್ನ ಆತ್ಮನ ಮೂಲಕವಾಗಿ ತುಂಬಿಸು. ಯಾರಾದರೂ ಸತ್ಯವೇದದಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ಅಲ್ಲಗಳಿತಿದ್ದಂಥ ಪಕ್ಷದಲ್ಲಿ ಇವತ್ತಿನ ದಿನದಲ್ಲಿ ನಿನ್ನ ಆತ್ಮನ ಮೂಲಕವಾಗಿ ಸತ್ಯವೇದ ನಿಜವಾಗಲೂ ಸಹ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರಿಂದ ಬರೆಸಲ್ಪಟ್ಟಂತಹ ಪುಸ್ತಕ, ಇದರ ಶಕ್ತಿ ಇದೆ ಎಂಬುದನ್ನು ಅರಿತುಕೊಳ್ಳಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಎಷ್ಟು ಮುಂದುವರೆದಿದೆ ಅಂದರೆ ಅದನ್ನು ಎನ್ನಿಸಲು ಅಸಾಧ್ಯ. ಆದರೆ ಅದೇ ಸಮಯದಲ್ಲಿ ವಿಜ್ಞಾನ ಜನಗಳನ್ನು ಒಂದು ಆಪತ್ತು ವಿಪತ್ತಿಗೆ ನಡೆಸತಕ್ಕಂಥದ್ದಾಗಿದೆ ಅನ್ನುವುದನ್ನು ಸಹ ನಾವು ಮರೆಯಬಾರದು. ಉದಾಹರಣೆಗೆ ನಮಗೆ ಇವತ್ತಿನ ದಿನದಲ್ಲಿ ಮೊಬೈಲ್ ಫೋನ್, ಇದು ಒಂದು ವಿಜ್ಞಾನದ ಆವಿಷ್ಕಾರವಾಗಿದೆ. ಆದರೆ ಇದು ಇವತ್ತಿನ ದಿನಗಳಲ್ಲಿ ಜನಗಳನ್ನು ಎಷ್ಟು ಅಪಾಯಕ್ಕೆ ನಡೆಸತಕ್ಕಂಥದ್ದಾಗಿದೆ ಅನ್ನುವುದನ್ನು ಸಹ ನಾವು ಅರಿತುಕೊಳ್ಳಬಹುದು. ಅದೇ ಸಮಯದಲ್ಲಿ ಅನೇಕರಿಗೆ ಎಷ್ಟು ಅನುಕೂಲವಾಗಿದೆ ಅನ್ನುವುದನ್ನು ಅರಿತುಕೊಳ್ಳಬಹುದು. ಆದರೆ ವಿಜ್ಞಾನಕ್ಕಿಂತಲೂ ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನು ದೇವರು ಅಡಗಿಸಿಟ್ಟಿದ್ದಾನೆ. ಅದು ವಿಜ್ಞಾನಕ್ಕೂ ವಿಜ್ಞಾನಿಗಳಿಗೂ ಹೆಚ್ಚಿನದಾದಂತಹ ಸತ್ಯವನ್ನು ಅದರಲ್ಲಿ ಅಡಗಿಸಿಟ್ಟಿದ್ದಾನೆ. ಆದರೆ ಈ ವಿಜ್ಞಾನದ ಮೇಲೆ ನಾವು ಪ್ರಭಾವಿತರಾಗುವುದಕ್ಕಿಂತ ಹೆಚ್ಚಾಗಿ ಸತ್ಯವೇದಕ್ಕೆ ಪ್ರಭಾವಿತರಾಗುವುದು ಬಹಳ ಮುಖ್ಯ. ಅದಕ್ಕೋಸ್ಕರವೇ ಪೌಲನು ತಿಮೋತಿಗೆ ಈ ರೀತಿಯಾಗಿ ಹೇಳ್ತಕ್ಕಂಥನಾಗಿದ್ದಾನೆ. 1 ತಿಮೋತಿ 6:20-21 ಓದುವುದಾದರೆ, ಎಲೋ ತಿಮೋತಿಯೇ, ಜ್ಞಾನ ಉಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನ ಕಾಪಾಡಿಕೋ. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಒಪ್ಪಿಕೊಂಡು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋದರು, ಕೃಪೆಯು ನಿನ್ನೊಂದಿಗಿರಲಿ ಎಂಬುದಾಗಿ ಬರೀತಕ್ಕಂಥನಾಗಿದ್ದಾನೆ. ಇಲ್ಲಿ ನಮ್ಮ ಕನ್ನಡ ಸತ್ಯವೇದದಲ್ಲಿ ಜ್ಞಾನ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ಆಂಗ್ಲ ಭಾಷೆಯ ಸತ್ಯವೇದದಲ್ಲಿ ಸೈನ್ಸ್ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸೈನ್ಸ್ ಅಥವಾ ವಿಜ್ಞಾನ ಅಂತಕ್ಕಂಥದ್ದು ಇವತ್ತು ಅನೇಕ ಜನಗಳನ್ನು ಒಂದು ಕುರುಡನಾಗಿ, ಒಂದು ಕುರುಡು ನಂಬಿಕೆಯಿಂದ ನಂಬುವಂತೆ ಸುಳ್ಳಾಗಿ ಬೋಧಿಸ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ನಾವು ನೋಡುವುದಾದರೆ ಮನುಷ್ಯ ಯಾವ ರೀತಿಯಲ್ಲಿ ಬಂದ? ವಿಜ್ಞಾನ, ಚಾರ್ಲ್ಸ್ ಡಾರ್ವಿನ್ ಆತನ ಒಂದು ಆವಿಷ್ಕಾರದ ಸಿದ್ಧಾಂತ ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ, ಮನುಷ್ಯನು ಮಂಗನಿಂದ ಬಂದ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಹಾಗಿದ್ದರೆ ನಮ್ಮ ಪೂರ್ವಿಕರು ಮಂಗರಾಗಿರಬೇಕು. ಆದರೆ ಇವತ್ತಿನ ದಿನದಲ್ಲಿ ಯಾವ ಮನುಷ್ಯನು ಸಹ ಮಂಗನ ರೀತಿಯಲ್ಲಿ ಇಲ್ಲ. ಆದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಇವತ್ತಿನ ದಿನದಲ್ಲಿ ಅನೇಕರು ಇದನ್ನು ನಂಬಿ ಮೋಸಕ್ಕೆ ಒಳಗಾಗಿದ್ದಾರೆ. ಆದರೆ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ. ಪ್ರಿಯ ಕೇಳುಗರೆ, ಈ ಒಂದು ಸತ್ಯವೇದದ ಮೊದಲ 5 ಪುಸ್ತಕವನ್ನು ಮತ್ತು ಯೋಬನ ಪುಸ್ತಕವನ್ನು ಬರೆದಂತಹ ವ್ಯಕ್ತಿ ಮೋಶೆ. ಮೋಶೆ ಆತನು ಬೆಳೆದಂತಹ ಒಂದು ಸ್ಥಳ ಯಾವುದೆಂದರೆ ಐಗುಪ್ತ ದೇಶ. ಈ ಐಗುಪ್ತ ದೇಶದಲ್ಲಿ ಆತನು ಉತ್ತಮ ರೀತಿಯಲ್ಲಿ ಬೆಳೆದನು. ಅದೇ ಜ್ಞಾನವನ್ನು ಅವನು ಹೊಂದಿಕೊಂಡನು. ಏನೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅಪೊಸ್ತಲರ ಕೃತ್ಯಗಳು 7:22. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ತಿಳುವಳಿಕೆ ಉಳ್ಳವನಾಗಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಮೋಶೆ ಹೈಗುಪ್ತ ದೇಶದ ಎಲ್ಲ ವಿದ್ಯೆಗಳಲ್ಲಿಯೂ ಸರ್ವ ವಿದ್ಯೆಗಳನ್ನು ಅರಿತುಕೊಂಡಿದ್ದನು. ಆದರೆ ಹೈಗುಪ್ತ ದೇಶದವರ ಒಂದು ಸರ್ವ ವಿದ್ಯೆ ಏನಾಗಿತ್ತು ಅಂದರೆ ಅವರದು ಸತ್ಯವೇದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಒಂದು ತತ್ವಗಳು ಆಗಿರ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಮೋಶೆ ಬೆಳೆದನು. ಆದರೆ ಆತನು 40 ವರ್ಷ ಐಗುಪ್ತದಲ್ಲಿದ್ದನು. 40 ವರ್ಷ ಅರಣ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನು ಐಗುಪ್ತದಲ್ಲಿ ಕಲಿತನೋ ಅದನ್ನೆಲ್ಲವನ್ನ ಬದಲಾಯಿಸಿದಂತಹ ದೇವರು ಆತನಿಗೆ ತನ್ನ ಸೃಷ್ಟಿಕರ್ತ ಯಾರು, ತಾನು ಎಂಥ ದೇವರು ಎಂಬುದನ್ನು ಆ 40 ವರ್ಷದಲ್ಲಿ ಆತನು ಕಲಿತುಕೊಳ್ತಕ್ಕಂಥವನಾಗಿದ್ದಾನೆ. ಕಲಿತುಕೊಳ್ಳುವುದು ಮಾತ್ರವಲ್ಲದೆ ದೇವರಿಂದ ಪ್ರಭಾವಿತನಾಗಿ ಈ ಪುಸ್ತಕವನ್ನು ಬರೀತಕ್ಕಂಥವನಾಗಿದ್ದಾನೆ. ಆ ಪುಸ್ತಕದಲ್ಲಿ ನಾವು ನೋಡಬೇಕಾದರೆ ಅನೇಕ ಸತ್ಯಗಳು ಅಡಗಿಸಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಉದಾಹರಣೆಗೆ ಭೂಮಿಯ ಸೃಷ್ಟಿಯ ಬಗ್ಗೆ ನಾವು ನೋಡುವುದಾದರೆ ಐಗುಪ್ತರು ಏನಂತ ನೆನೆಸಿಕೊಂಡಿದ್ದರು ಅಂದರೆ ಐಗುಪ್ತ ದೇಶದವರು ಯಾವುದೋ ಒಂದು ಪ್ರಾಣಿ ಒಂದು ಮೊಟ್ಟೆ ಅದಕ್ಕೆ ರೆಕ್ಕೆ ಇತ್ತು, ಅದು ಆಕಾಶದಲ್ಲಿ ಮಧ್ಯದಲ್ಲಿ ಹಾರಿ ಹೋಗ್ತಕ್ಕಂಥದ್ದಾಗಿತ್ತು. ಹಾರಿ ಹೋಗುವಂತಹ ಸಂದರ್ಭದಲ್ಲಿ ಆ ಮೊಟ್ಟೆ ಕೆಳಗಡೆ ಬಿದ್ದು ಈ ಒಂದು ಭೂಮಿ ಸೃಷ್ಟಿಯಾಯಿತು ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. ಆದರೆ ಸತ್ಯವೇದ ಆದಿಕಾಂಡ ಪುಸ್ತಕ 1:1 ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ದೇವರು ಆದಿಯಲ್ಲಿ ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ. 40 ವರ್ಷಗಳ ಕಾಲ ಆತನು ಸರ್ವ ವಿದ್ಯೆಗಳಲ್ಲಿಯೂ ಅಂದರೆ ಐಗುಪ್ತ ದೇಶದ ವಿದ್ಯೆಯನ್ನು ಕಲಿತುಕೊಂಡು ಇದನ್ನೇ ಅರ್ಥ ಮಾಡಿಕೊಂಡಿದ್ದನು. ಅನಂತರ 40 ವರ್ಷ ಆತನು ದೇವರೊಂದಿಗೆ ಇರುವಂತಹ ಸಂದರ್ಭದಲ್ಲಿ ದೇವರೇ ನಮ್ಮ ಸೃಷ್ಟಿಕರ್ತ, ಆತನು ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೇ, ಇನ್ನು ಮನುಷ್ಯನನ್ನ ಸೃಷ್ಟಿ ಮಾಡುವಂತಹ ವಿಚಾರಕ್ಕೆ ಬರುವುದಾದರೆ ಐಗುಪ್ತ ದೇಶದವರು ನೈಲ್ ನದಿಯ ನೀರು ಅದು ಒಂದು ಪರಿಶುದ್ಧವಾಗಿರ್ತಕ್ಕಂತಹ ಒಂದು ನದಿ ಐಗುಪ್ತರಿಗೆ. ಅವರು ಏನಂತ ನೆನೆಸಿಕೊಂಡಿದ್ದರು ಅಂದರೆ ಐಗುಪ್ತದಲ್ಲಿರ್ತಕ್ಕಂಥ ಜನಗಳು ಈ ನೈಲ್ ನದಿ ಹರಿದುಕೊಂಡು ಬರುವಂಥ ಸಂದರ್ಭದಲ್ಲಿ, ಪ್ರವಾಹದಿಂದ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಜಂತುಗಳು, ವಿಷಕರ ಜಂತುಗಳು ಅವುಗಳ ಮೊಟ್ಟೆಯಿಂದ ಮನುಷ್ಯ ಬಂದ ಎಂಬುದಾಗಿ ಅವರು ಬೋಧಿಸಿದರು. ಆದರೆ ದೇವರ ವಾಕ್ಯ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಆದಿಕಾಂಡ ಪುಸ್ತಕ 1:26-27 ಓದುವುದಾದರೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಅಂದರೆ ನಾವು ದೇವರ ಸ್ವರೂಪದಲ್ಲಿದ್ದೇವೆ, ದೇವರು ನಮ್ಮ ಹಾಗೆ ಮನುಷ್ಯನಾಗಿದ್ದಾನೆ, ಆತನ ಸ್ವರೂಪದಲ್ಲಿಯೇ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಪ್ರಿಯ ಕೇಳುಗರೆ, ಇನ್ನು ಸೂರ್ಯ ಚಂದ್ರ ಇವುಗಳ ಬಗ್ಗೆ ಐಗುಪ್ತದವರು ಏನ್ ತಿಳಿದುಕೊಂಡಿದ್ದರು ಅಂದರೆ ಖಗೋಳ ಶಾಸ್ತ್ರವನ್ನ ಬೋಧಿಸುವಂತಹ ನಿಪುಣರಾಗಿದ್ದರು. ಅವರು ಹೇಳುವಂಥದ್ದೇನಂತಂದ್ರೆ ಸೂರ್ಯ ಈ ಭೂಮಿಯಿಂದ ಬೆಳಕನ್ನ ತೆಗೆದುಕೊಂಡು ಬೆಳಕನ್ನ ಪ್ರತಿಬಿಂಬಿಸುವಂತವನಾಗಿದ್ದಾನೆ ಎಂಬುದಾಗಿ. ಆದರೆ ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುವಂತವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 1:16-18 ನಾವು ಓದುವುದಾದರೆ ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ, ಅದನ್ನ ಹಾಗೆಯೇ ಆಯಿತು. ದೇವರು ಅಗಲನ್ನ ಹಾಳುವುದಕ್ಕೆ ದೊಡ್ಡ ಬೆಳಕನ್ನ, ಇರುಳನ್ನ ಹಾಳುವುದಕ್ಕೆ ಚಿಕ್ಕ ಬೆಳಕನ್ನ, ಹೀಗೆ ಎರಡು ದೊಡ್ಡ ಬೆಳಕನ್ನ ಉಂಟು ಮಾಡಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ದೊಡ್ಡ ಬೆಳಕು ಚಿಕ್ಕ ಬೆಳಕು ಯಾವುದೆಂದರೆ ಪ್ರಿಯ ಕೇಳುಗರೆ, ಸೂರ್ಯ ಮತ್ತು ಚಂದ್ರ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಸೂರ್ಯನಿಗೆ ತನ್ನ ಸ್ವಂತ ಬೆಳಕು ಇದೆ, ಅದು ದೇವರ ಸೃಷ್ಟಿ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ವಿಜ್ಞಾನಿಗಳಿಗೆ ಸವಾಲಾಗಿರ್ತಕ್ಕಂತಹ, ಎಲ್ಲಕ್ಕಿಂತ ಹೆಚ್ಚಾಗಿ ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂತಹ ಒಂದು ವಿಚಾರವೇನೆಂದರೆ ದೇಹಕ್ಕೆ ರಕ್ತ ಅಂತಕ್ಕಂಥದ್ದು ಬಹುಮುಖ್ಯವಾದಂತಹ ಒಂದು ಪಾತ್ರ. ರಕ್ತ ಇಲ್ಲ ಅಂದರೆ ಮನುಷ್ಯ ಜೀವದಿಂದ ಇರಲು ಸಾಧ್ಯವಿಲ್ಲ. ಆದ್ದರಿಂದಲೇ ರಕ್ತ ಮತ್ತು ನೀರು ಎರಡೂ ಸಹ ಮನುಷ್ಯನ ದೇಹದಲ್ಲಿ ಇರಬೇಕು. ಆಗಿದ್ದಾಗ ಮಾತ್ರ ಆತನು ಜೀವಂತವಾಗಿ ಇರಲು ಸಾಧ್ಯ. ಎಷ್ಟೋ ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ಬರೆದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾಜಕಾಂಡ 17:14 ಓದಬೇಕಾದರೆ, ಯಾಕೆಂದರೆ ಪ್ರತಿ ದೇಹಗೂ ರಕ್ತವೇ ಪ್ರಾಣಾಧಾರವು, ಆದ ಕಾರಣ ನಾನು ಇಸ್ರಾಯೇಲರಿಗೆ ಪ್ರತಿ ಪ್ರಾಣಿಗೂ ರಕ್ತವೇ ಪ್ರಾಣಾಧಾರವಾಗಿರುವುದರಿಂದ ನೀವು ಯಾವ ವಿಧವಾದ ಪ್ರಾಣಿಯ ರಕ್ತವನ್ನು ಉಣ್ಣಬಾರದು. ರಕ್ತ ಭೋಜನ ಮಾಡಿದವನಿಗೆ ಬಹಿಷ್ಕಾರವಾಗಬೇಕೆಂದು ಆಜ್ಞಾಪಿಸಿದ್ದೇನೆ ಎಂಬುದಾಗಿ ದೇವರು ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾನೆ ಪ್ರಿಯ ಕೇಳುಗರೆ. ಆದರೆ ಇವತ್ತಿನ ದಿನದಲ್ಲಿ ವೈದ್ಯಕೀಯ ಲೋಕ ಹೇಳ್ತಕ್ಕಂಥದ್ದಾಗಿದೆ, ಮನುಷ್ಯನಿಗೆ ಪ್ರಾಣ ಇರಬೇಕೆಂದರೆ ರಕ್ತ ಬಹಳ ಮುಖ್ಯ, ರಕ್ತದಲ್ಲಿ ಜೀವ ಇದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಆದರೆ ನಮ್ಮ ಸತ್ಯವೇದದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ದೇವರು ಪ್ರತಿ ಪ್ರಾಣಿಗೂ ಸಹ ರಕ್ತವೇ ಪ್ರಾಣಧಾರ ಎಂಬುದಾಗಿ ಬರೆಸಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಇವತ್ತಿನ ದಿನದಲ್ಲಿ ಕಾರ್ಡಿಯಕ್ ಅರೆಸ್ಟ್ ಅಂತಂದರೆ ಹೃದಯ ಸ್ತಂಭನ ಆಗ್ತಕ್ಕಂಥದ್ದು, ಹೃದಯ ಆಘಾತ ಎಂಬುದಾಗಿ ನಾವು ಹೇಳ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಇದಕ್ಕೆ ಕಾರಣ ವೈದ್ಯಕೀಯ ಲೋಕ ಹೇಳ್ತಕ್ಕಂಥದ್ದಾಗಿದೆ ಕೊಬ್ಬು, ಕೊಲೆಸ್ಟ್ರಾಲ್ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಕೊಬ್ಬನ್ನು ತಿನ್ನಬಾರದು, ಆ ಕೊಬ್ಬನ್ನು ದಹಿಸಿ ಬಿಡಬೇಕು ಎಂಬುದಾಗಿ ದೇವರು ಇಸ್ರಾಯೇಲ್ ಜನರಿಗೆ ಎಷ್ಟೋ ವರ್ಷಗಳ ಹಿಂದೆ ಹೇಳಿದನು ಪ್ರಿಯ ಕೇಳುಗರೆ. ಯಾಕೆಂದರೆ ಆ ಕೊಬ್ಬು ಮನುಷ್ಯನಿಗೆ ಅನಾರೋಗ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ಇವತ್ತಿನ ವೈದ್ಯ ಜಗತ್ತು ಜನಗಳಿಗೆ ಹೇಳ್ತಕ್ಕಂಥದ್ದಾಗಿದೆ ಕೊಬ್ಬನ್ನು ತಿನ್ನಬಾರದು ಎಂಬುದಾಗಿ. ಅದೇ ವಿಚಾರವನ್ನು ಎಷ್ಟೋ ವರ್ಷಗಳ ಹಿಂದೆ ದೇವರು ಜನಗಳಿಗೆ ತಿಳಿಸಿರ್ತಕ್ಕಂಥದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಇನ್ನೂ ಸಹ ವೈದ್ಯಕೀಯ ಲೋಕ, ಖಗೋಳ ಶಾಸ್ತ್ರಜ್ಞರು, ಇನ್ನೂ ಅನೇಕ ಜನರು ಆಶ್ಚರ್ಯಗೊಳ್ಳುವ ರೀತಿಯಲ್ಲಿ ಈ ಸತ್ಯವೇದವನ್ನು ದೇವರು ಬರೆಸಿಟ್ಟಿದ್ದಾನೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಯೋಬನ ಪುಸ್ತಕ 5:9 ಓದಬೇಕಾದರೆ ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಯಾರಿಂದಲೂ ಊಹಿಸಲಾಗದಂತಹ, ನಿಲುಕಲಾಗದಂತಹ, ವಿಜ್ಞಾನವೂ ಸಹ ಹೇಳಲಾಗದಂತಹ ಅದ್ಭುತವಾದಂತಹ ವಿಚಾರಗಳನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು ಪ್ರಿಯ ಕೇಳುಗರೆ. ವಿಜ್ಞಾನಿಗಳು ಸಹ ಸವಾಲಾಗಿ ಅವರಿಂದಲೂ ಸಹ ಉತ್ತರಿಸಲಾಗದಂತಹ ಪ್ರಶ್ನೆಗಳನ್ನು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ಅದನ್ನು ವಿಶೇಷವಾಗಿ ನಾವು ಯೋಬನ ಪುಸ್ತಕ 38:41 ನಾವು ಓದುವುದಾದರೆ ಅಲ್ಲಿ ಹೆಚ್ಚು ಕಡಿಮೆ 82 ಪ್ರಶ್ನೆಗಳನ್ನು ದೇವರು ಯೋಬನಿಗೆ ಕೇಳುವಂತವರಾಗಿದ್ದಾರೆ. ಆ 82 ಪ್ರಶ್ನೆಗಳಲ್ಲಿ ಯೋಬ ಒಂದಕ್ಕೂ ಸಹ ಉತ್ತರಿಸಲಾಗದೆ ಆತನು ಹೇಳುವಂತವನಾಗಿದ್ದಾನೆ. ಯೋಬನ ಪುಸ್ತಕ 40:4, ಅಯ್ಯೋ ನಾನು ಅಲ್ಪನೇ ಸರಿ, ನಿನಗೆ ಉತ್ತರವಾಗಿ ನಾನು ಏನು ಹೇಳಲಿ, ಬಾಯಿಯ ಮೇಲೆ ಕೈ ಇಟ್ಟುಕೊಳ್ಳುವೆನು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯಾವ ಮನುಷ್ಯನು ಸಹ ಯೋಬನ ಪುಸ್ತಕ 38:39, 41:41 ತಿಳಿಸಲ್ಪಟ್ಟಿರತಕ್ಕಂತಹ ಆ ಒಂದು ಪ್ರಶ್ನೆಗಳಿಗೆ ಯಾವ ವಿಜ್ಞಾನಿಯೂ, ಯಾವ ವಿಜ್ಞಾನವೂ ಸಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲು ಸಾಧ್ಯವಿಲ್ಲ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಯೋಬ ಹೇಳ್ತಕ್ಕಂಥನಾಗಿದ್ದಾನೆ, ಅಯ್ಯೋ ನಾನು ಅಲ್ಪನೇ ಸರಿ, ನಾನು ನಿನಗೆ ಉತ್ತರವನ್ನು ಕೊಡಲು ಸಾಧ್ಯವಿಲ್ಲ, ನಾನು ನನ್ನ ಬಾಯಿಯ ಮೇಲೆ ಕೈಯನ್ನು ಇಟ್ಟುಕೊಳ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ಓದುವುದಾದರೆ ಪ್ರಿಯ ಕೇಳುಗರೆ, 38 ಯೋಬ 1-7 ತನಕ ನಾವು ಓದುವುದಾದರೆ ಭೂಮಿಯ ಸೃಷ್ಟಿಯ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ನಾನು ಹೇಗೆ ಈ ಲೋಕವನ್ನು ಸೃಷ್ಟಿ ಮಾಡಿದೆ ಎಂಬುದಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಯೋಬನ ಪುಸ್ತಕ 38:8-11 ತನಕ ನಾವು ಓದುವುದಾದರೆ ಅಲ್ಲಿ ಸಮುದ್ರದ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ಸಮುದ್ರವು ಭೂಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳನ್ನು ಮುಚ್ಚಿದವರು ಯಾರು? ಆ ಕಾಲದಲ್ಲಿ ನಾನು ಮೋಡಗಳನ್ನು ಅದಕ್ಕೆ ವಸ್ತ್ರವನ್ನಾಗಿಯೂ, ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದ್ದೇನಲ್ಲವೇ? ಅದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಮೇರೆಯನ್ನ ಕಟ್ಟಿ ಅದಕ್ಕೆ ಹಗುಡಿ ಕದಗಳನ್ನ ಹಾಕಿದೆನು. ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತು ಯಾವ ವಿಜ್ಞಾನಿಯೂ ಸಹ, ಯಾವ ವಿಜ್ಞಾನವೂ ಸಹ ಹೇಳಲು ಸಾಧ್ಯವಿಲ್ಲ, ಸಮುದ್ರದ ಅಲೆ ಇಲ್ಲಿಯವರೆಗೆ ಬರಬೇಕೆಂಬುದಾಗಿ ಕಟ್ಟಲೆ ಇಡಲು ಯಾರು ಕಾರಣ? ಯಾವ ವಿಜ್ಞಾನಿ ಸಹ ಹೇಳಲಿಕ್ಕೆ ಸಾಧ್ಯವೇ ಪ್ರಿಯ ಕೇಳುಗರೆ? ಈ ಒಂದು ತೆರೆ ಅಲ್ಲಿಂದ ಹೊಡೋಡಿ ಬಂದು ಅದು ಇದೇ ಸಮಯದಲ್ಲಿ ನಿಂತುಕೊಳ್ಳಬೇಕು ಅಂತಕ್ಕಂತಹ ಅಪ್ಪಣೆಯನ್ನ ಆ ನೀರಿಗೆ ಕೊಟ್ಟವನು ಯಾರು? ದೇವರು ಪ್ರಿಯ ಕೇಳುಗರೆ. ದೇವರು ಮಾತ್ರ ಇವುಗಳನ್ನ ನಿಯಂತ್ರಿಸುವಂತಹ ದೇವರಾಗಿದ್ದಾನೆ, ಬೇರೆ ಯಾರೂ ಸಹ ಇದನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ಮಾತ್ರವಲ್ಲದೆ ಭೂಮಿಯ ಸೃಷ್ಟಿ ಬಗ್ಗೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಭೂಮಿಯ ಸೃಷ್ಟಿಯ ವಿಚಾರದಲ್ಲಿ ನಾವು ನೋಡುವುದಾದರೆ ಗುರುತ್ವಾಕರ್ಷಣ ಶಕ್ತಿ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಗುರುತ್ವಾಕರ್ಷಣ ಶಕ್ತಿಯನ್ನು ಐಸಕ್ ನ್ಯೂಟನ್ ಅಂತಕ್ಕಂತಹ ವ್ಯಕ್ತಿ ಕಂಡುಹಿಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡುವಂತಹ ವಿಚಾರವೇನೆಂದರೆ ಅನೇಕ ಧರ್ಮಗಳಲ್ಲಿ ಏನಂತ ನೆನೆಸ್ಕೊಂಡಿದ್ದಾರೆ ಅಂದರೆ ಈ ಭೂಮಿಯನ್ನು ಹಾಮೆಗಳು ಒತ್ತು ನಿಂತಿದೆ, ಈ ಭೂಮಿಯನ್ನ ಹಾನೆ ಒತ್ಕೊಂಡಿದೆ, ಅದು ಅಲುಗಾಡಿದಾಗ ಭೂಕಂಪ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಇನ್ನು ಗ್ರೀಕ್ ದೇಶದವರು ಅಟ್ಲಾಸ್ ಅಂತಕ್ಕಂತಹ ಒಬ್ಬ ದೇವ, ಅವನು ಈ ಭೂಮಿಯನ್ನ ಎತ್ತಿಡಿದಿದ್ದಾನೆ. ಇವತ್ತಿನ ದಿನದಲ್ಲಿಯೂ ಸಹ ಅಟ್ಲಾಸ್ ಸೈಕಲ್ ಅಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಭೂಮಿಯನ್ನ ಎತ್ತಿಡ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾದಂತಹ ಒಂದು ನಂಬಿಕೆ ಅವರಲ್ಲಿ ಇತ್ತು ಪ್ರಿಯ ಕೇಳುಗರೆ. ಆದರೆ ದೇವರ ವಾಕ್ಯದಲ್ಲಿ ಯೋಬನ ಪುಸ್ತಕ 26:7 ವಚನವನ್ನ ಓದುವುದಾದರೆ, ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನ ವಿಸ್ತರಿಸಿ ಭೂಲೋಕವನ್ನ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ. ಅನೇಕ ಜನರು ಈ ಭೂಮಿಯನ್ನ ಅದು ಒತ್ಕೊಂಡಿದೆ, ಈ ಭೂಮಿಯನ್ನ ಇದು ಒತ್ಕೊಂಡಿದೆ, ಹೀಗೆ ಹಾಗೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಭೂಮಿಯನ್ನ ದೇವರು ಯಾವುದೇ ಆಧಾರವಿಲ್ಲದೆ ತೂಗು ಹಾಕಿದ್ದಾನೆ. ಇದನ್ನ ಯಾವ ವಿಜ್ಞಾನಿ ಸಹ ಹೇಳಲು ಸಾಧ್ಯ ಪ್ರಿಯ ಕೇಳುವರೆ? ಇದನ್ನ ಸತ್ಯವೇದದ ದೇವರು ಮಾತ್ರ ಈ ರೀತಿಯಾಗಿ ಬರೆಸಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ನಾವು ನೋಡುವಂತಹ ಒಂದು ಅದ್ಭುತವಾದಂತಹ ಕಾರ್ಯ ಯೋಬನ ಪುಸ್ತಕದಲ್ಲಿ ಯಾವುದೆಂಬುದಾಗಿ ನಾವು ನೋಡಬೇಕಾದ್ರೆ ಮೇಘಗಳು, ಈ ಮೇಘಗಳ ಬಗ್ಗೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಕಾಶದಿಂದ ನೀರು ಸುರಿತಕ್ಕಂಥದ್ದಾಗಿದೆ, ಮಳೆ ಬರತಕ್ಕಂಥದ್ದಾಗಿದೆ, ಅದೇ ನೀರು ಮತ್ತೆ ಆಕಾಶಕ್ಕೆ ಹೋಗಿ ಮೋಡ ಆಗ್ತಕ್ಕಂಥದ್ದಾಗಿದೆ. ಇದು ಯಾರಿಂದ ಸಾಧ್ಯ ಪ್ರಿಯ ಕೇಳುಗರೆ? ಇದು ಯಾವ ವಿಜ್ಞಾನಿ ಸಹ ಇದನ್ನ ಮಾಡಲಿಕ್ಕೆ ಸಾಧ್ಯ? ಸತ್ಯವೇದವನ್ನ ಬರೆಸಿಟ್ಟಿರ್ತಕ್ಕಂತಹ ದೇವರು ಮಾತ್ರ ಇದನ್ನ ತಿಳಿಸ್ಲಿಕ್ಕೆ ಸಾಧ್ಯ ಪ್ರಿಯ ಕೇಳುಗರೆ. ಇನ್ನು ಸಮುದ್ರದ ಆಳದಲ್ಲಿ ಇರ್ತಕ್ಕಂತಹ ಒಂದು ವಿಚಾರದ ಬಗ್ಗೆ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಮುದ್ರದ ಆಳದಲ್ಲಿ ನೀರಿನ ಬುಗ್ಗೆಗಳಿದೆ ಎಂಬುದಾಗಿ ಹೇಳುವಂತದಾಗಿದೆ. ಉಪ್ಪು ಸಮುದ್ರದ ಕೆಳಗಡೆ ಒಳ್ಳೆ ನೀರಿನ ಬುಗ್ಗೆ ಇದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ವಿಜ್ಞಾನಿಗಳು ಸಹ ಅದನ್ನು ಕಂಡಿಡಿದಿರ್ತಕ್ಕಂಥರಾಗಿದ್ದಾರೆ. ಇನ್ನೂ ಸಹ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಗಾಳಿಗೆ ತೂಕ ಇದೆ ಎನ್ನುವಂತಹ ವಿಚಾರ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಎಷ್ಟೋ ವರ್ಷಗಳ ನಂತರ ನಾವು ನೋಡ್ತಕ್ಕಂಥರಾಗಿದ್ದೇವೆ, ವಿಜ್ಞಾನಿಗಳು ಅದನ್ನ ಎತ್ತಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಿಯ ಕೇಳುಗರೆ, ನಾವು ನೋಡುವಂತವರಾಗಿದ್ದೇವೆ. ಭೂಮಿ ತನ್ನನ್ನು ತಾನು ಸುತ್ತಿಕೊಂಡು ಬರಲು ಒಂದು ವರ್ಷ ಬೇಕಾಗ್ತಕ್ಕಂಥದ್ದಾಗಿದೆ. 365 ದಿನ ಒಂದು ವರ್ಷ ಎಂಬುದಾಗಿ ಗುರುತಿಸ್ತಕ್ಕಂಥವರಾಗಿದ್ದೇವೆ ಭೂಮಿ ತನ್ನನ್ನು ತಾನು ಸುತ್ತಿಕೊಂಡು ಬರಲು. ಅದೇ ರೀತಿಯಾಗಿ ಒಂದು ತಿಂಗಳಿಗೆ 30 ದಿನ ಅಂತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 15 ದಿನ ಅಮಾವಾಸ್ಯೆ, 15 ದಿನ ಪೌರ್ಣಮಿ ಹುಣ್ಣಿಮೆ ಅಂತಕ್ಕಂಥ ಈ ಒಂದು ವ್ಯತ್ಯಾಸದ ಮೇಲೆ 30 ದಿನ ಒಂದು ತಿಂಗಳಿಗೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಒಂದು ವಾರಕ್ಕೆ 7 ದಿನ ಅಂತಕ್ಕಂಥದ್ದು ಯಾರ ನಿಯಮ ಪ್ರಿಯ ಕೇಳುಗರೆ? ಯಾವ ವಿಜ್ಞಾನಿಯು ಯಾವ ವ್ಯಕ್ತಿಯೂ ಸಹ ಒಂದು ವಾರಕ್ಕೆ 7 ದಿನ ಅಂತಕ್ಕಂತಹ ಒಂದು ಲೆಕ್ಕಾಚಾರವನ್ನ ಯಾರಿಂದಲೂ ಸಹ ಹೇಳಲು ಸಾಧ್ಯವಿಲ್ಲ. ಆದರೆ ಈ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದಂತ ದೇವರೇ ಮಾತ್ರ ಒಂದು ವಾರಕ್ಕೆ 7 ದಿನ ಅಂತಕ್ಕಂತಹ ಒಂದು ಲೆಕ್ಕವನ್ನ ನೀಡಲು ಸಾಧ್ಯ ಪ್ರಿಯ ಕೇಳುಗರೆ. ನಮ್ಮ ಸತ್ಯವೇದ ಎಂತಹ ಅದ್ಭುತವಾದಂತಹ ವಿಚಾರವನ್ನ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ಆದಿಕಾಂಡ ಪುಸ್ತಕ 2:1-3 ತನಕ ನಾವು ನೋಡುವುದಾದ್ರೆ ದೇವರು ಭೂಮಿ ಆಕಾಶಗಳನ್ನ 6 ದಿನದಲ್ಲಿ ಸೃಷ್ಟಿ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆ ದಿನ ಸಬ್ಬತ್ತಿನ ಎಂಬುದಾಗಿ ಒಂದು ದಿನ ಅಂತಕ್ಕಂಥದ್ದು ಸಾಯಂಕಾಲದಿಂದ ಸಾಯಂಕಾಲಕ್ಕೆ ಪ್ರಿಯ ಕೇಳುಗರೆ 12 ಗಂಟೆಯಿಂದ 12 ಗಂಟೆಗೆ ಅಲ್ಲ. ಆ ರೀತಿ ಆದರೆ ಹಗಲಿಗೆ 12 ಗಂಟೆ, ರಾತ್ರಿಗೆ 12 ಗಂಟೆ, ಒಂದು ದಿನಕ್ಕೆ 24 ಗಂಟೆಗಳು ಪ್ರಿಯ ಕೇಳುಗರೆ. ಸತ್ಯವೇದ ಮಾತ್ರ ಅದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಸತ್ಯವೇದವನ್ನು ಬರೆಸಿರ್ತಕ್ಕಂಥ ದೇವರು ಅದ್ಭುತ, ಮಹಾದ್ಭುತನು. ಅಲ್ಲಿರ್ತಕ್ಕಂತಹ ಆಶ್ಚರ್ಯಕರವಾದಂಥ ವಿಚಾರಗಳು ವಿಜ್ಞಾನವೂ ಸಹ ವಿಜ್ಞಾನಿಗಳಿಗೂ ಸಹ ನಿಲುಕದಾಗದಂತಹ ಅದ್ಭುತವಾದಂಥ ಕಾರ್ಯಗಳಾಗಿದೆ. ಹಾಗಾಗಿ ಸತ್ಯವೇದವನ್ನು ಬರೆಸಿರ್ತಕ್ಕಂಥ ದೇವರೇ ನಿಜವಾದಂಥ ದೇವರು. ಸತ್ಯವೇದ ಪರಿಶುದ್ಧವಾದಂಥ ಗ್ರಂಥ ಎಂಬುದನ್ನು ನಾವೆಲ್ಲ ಅರಿತುಕೊಳ್ಳಲು ಈ ಒಂದು ಪುರಾವೆಗಳು ನಮಗೆ ಹೆಚ್ಚು ಆಧಾರವನ್ನು ನೀಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಸತ್ಯವೇದಕ್ಕಿಂತ ಹೆಚ್ಚು ಉನ್ನತವಾದಂತಹ ವ್ಯಕ್ತಿಗಳು ಪುಸ್ತಕ ಬೇರೊಂದಿಲ್ಲ ಪ್ರಿಯ ಕೇಳುಗರೆ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಓದೋಣ, ಅಲ್ಲಿರ್ತಕ್ಕಂತಹ ಸತ್ಯವನ್ನು ಹರಿತುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಸ್ವಾಮಿ, ನಾವು ಸತ್ಯವೇದದಲ್ಲಿ ಅಡಗಿಸಿಟ್ಟಿರ್ತಕ್ಕಂತಹ ಅದ್ಭುತವಾದಂತಹ ಆಶ್ಚರ್ಯಕರವಾದಂಥ ವಿಚಾರಗಳನ್ನು ನಾವು ಕಲಿತೇವೆ ಸ್ವಾಮಿ. ಇದು ಯಾವ ವಿಜ್ಞಾನವೂ ತಿಳಿಸಿದಂತಹ ವಿಜ್ಞಾನಿಗಳು ಸಹ ಇದರ ಬಗ್ಗೆ ಆಶ್ಚರ್ಯಗೊಳ್ಳುವಂತಹ ರೀತಿಯಲ್ಲಿ ನೀನು ಬರೆಸಿಟ್ಟಿದೆಯಾ ಸ್ವಾಮಿ. ಅದಕ್ಕೋಸ್ಕರ ಸ್ತೋತ್ರ. ಇದನ್ನು ಓದುವಂತಹ ಮಕ್ಕಳ ಹೃದಯದಲ್ಲಿ ಈ ಸತ್ಯವೇದವನ್ನು ಬರೆಸಿರ್ತಕ್ಕಂಥ ದೇವರೇ ನಿಜವಾದಂಥ ದೇವರು ಎನ್ನುವುದನ್ನು ಅರಿತುಕೊಳ್ಳಲು ಸಹಾಯ ಮಾಡು ಸ್ವಾಮಿ. ನಾವು ಕಲಿತಿರ್ತಕ್ಕಂಥದ್ದು ಸ್ವಲ್ಪ ಸ್ವಾಮಿ, ಆದರೆ ಇನ್ನೂ ಅನೇಕ ಸತ್ಯವೇದ ನಮ್ಮನ್ನು ಆಶ್ಚರ್ಯಗೊಳಿಸುವಂತಹ ವಿಚಾರಗಳಿದೆ. ಅದನ್ನು ಓದುವಂತ ನಿನ್ನ ಮಕ್ಕಳು ಅರಿತುಕೊಂಡು ಸತ್ಯದ ಕಡೆಗೆ ಮನ ತಿರುಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ ಎಲ್ಲ ನಾ ಗೆಲ್ಲುವೆ. ಕಣ್ಣೀರು ಚಿಂತೆಗಳು ಕಷ್ಟ ಸಂಕಟಗಳು ಕರ್ತನ ನಾಮದಲ್ಲಿ ಜೀವನಾ ದೇವರಾಜ ಕುಮಾರನೇ. ಹಲ್ಲೆಲೂಯಾ.